परमगुरुरभीष्टा वाप्तिदस्सज्जनानां निखिलगुणगणार्णो नित्यनिर्मुक्तदोषः सरसिजनेनोऽसौ श्रीपतिर्मानदो नः ज्येत्यजोऽखण्ड गुणोरुमण्डलः सदोदितो ज्ञानमरीचिमारि स्वभक्तहार्दोच्च तमोनिहन्त व्यासावतारो हरिरात्मभास्करः ज्येत्यजोऽक्षीणसुखात्मबिम्बस्वैश्वर्यकान्तिप्रदत्त सदोदितः सभक्तसन्तापदुरिष्टहन्ता रामावतारो हरिरीशचन्द्रमः जैत्यसङ्ख्योर्बलाम्बपूरो गुणोच्चरत्नाकरात्मवैभव सदा सदात्मज्ञनदीभिराप्यः कृष्णावतारो हरिरेकसागरः यदितं तव भक्तानाम् अस्माकं नृहरे हरे तदा सुकार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दा पणितु पेळुवे परम भगवद्भक्तरिदनादरदि केळुवुदु आदरदि केळुवुदु करुणासंधि नोड्ता ಇದ್ದೀವಿ. ಫಸ್ಟ್ ಜಸ್ಟ್ ರೀಕ್ಯಾಪ್, ಭಗವಂತನ ಕರುಣಾ ಅಂಬೋ ಗುಣ ನಮ್ಗೆ ಗೊತ್ತಾದ್ರೆ ಅವ್ರನ್ನ ಅವರ ಹತ್ರ ಹೋಗಬೇಕು ಅಂಬೋ ಮನಸ್ಸು ಬರುತ್ತೆ ಅಂತ ಹೇಳಿ ಮುಖ್ಯವಾಗಿ ಫಸ್ಟ್ ಇಂಟ್ರೊಡಕ್ಷನ್ ಫಲವನ್ನು ಹೇಳ್ತಾರೆ. ಬರೀ ನೀವು ಕಿವಿ ಕೊಟ್ಟು ಕೇಳಿದ್ರು ನಿಮ್ಗೆ ಆನಂದ ಬರುತ್ತೆ ಅಂತ ಹೇಳಿ ಶ್ರವಣ ಮಾಡಿ ಕಿವಿ ಕೊಟ್ಟು ಕೇಳಿ ಅಂತ ಅಲ್ಲಿ ಹೇಳಿ ತಪ್ಪು ಅಭಿಪ್ರಾಯ ಇರುತ್ತೆ. ದೇವರ ಹತ್ರ ಹೋದ್ರೆ ನಮ್ಗೆ ಮೋಕ್ಷ ಒಂದೇ ಸಿಕ್ಕತ್ತೆ ಮತ್ತು ಲೌಕಿಕಕ್ಕೆ ಇತರ ದೇವತೆಗಳು ಅಂತ ಇರುತ್ತೆ ಅದು ಇಲ್ಲ, ಎಲ್ಲವೂ ಇದೇ ಕೊಡತ್ತೆ ಅಂತ ಹೇಳಿ ಆಮೇಲೆ ಭಾಷಾ ಆ ಒಂದು ಭಾಷೆ ಎಂಬುದು ತಿರಸ್ಕಾರ ಮಾಡಬೇಡಿ. ಕನ್ನಡದಲ್ಲಿ ಇದೆ ಅಂದ್ರೆ ಇದಕ್ಕೆ ಒಂದು ಸೆಕೆಂಡ್ರಿ ಪೊಸಿಷನ್ ತರ ಅಂತ ಅನ್ಕೋಬೇಡಿ. ಭಾಷಾ ಮುಖ್ಯ ಇಲ್ಲ, ಅಲ್ಲಿ ಇರುವಂತಹ ಭಾವಗಳು ಅಂದ್ರೆ ಭಗವಂತನನ್ನ ತಿಳ್ಕೊಳ್ಳಕ್ಕೆ ಯಾವ ಭಾಷೆಯಿಂದಾದರೂ ಅರ್ಥ ಆಗುವಂತ ರೀತಿಯಲ್ಲಿ ತಿಳ್ಕೋಬೇಕು, ಸರಿಯಾದ ರೀತಿಯಿಂದ ತಿಳ್ಕೋಬೇಕು ಎಂಬುದನ್ನ ಹೇಳಿ ಭಗವಂತ ಬಂದು ಆ ಲಕ್ಷ್ಮಿಯಿಂದಲೂ ಎಂಥವನು ಭಗವಂತ ಎಂಥಾದವನು ಅಂದ್ರೆ ಅವನು ಲಕ್ಷ್ಮಿಯಿಂದಲೂ ವೇದಗಳಿಂದಲೂ ಪೂರ್ಣವಾಗಿ ತಿಳಿಯಲಕ್ಕೆ ಅಸಾಧ್ಯನಾದವನು. ಅಂಥವನು ನಾವು ನಮ್ಮ ತೊದಲು ನುಡಿಯಿಂದ ಕರೆದಾಗನು ಓಡಿ ಬರ್ತಾನೆ. ಏನು ಮುಖ್ಯ ಅಂದ್ರೆ ಮನಸ್ಸಿಗೆ ಮನಸ್ಸು ಇತ್ತರೆ ಮನವನಿತ್ತರೆ ತನ್ನ ನೀವನ್ನು ಅಂತ ಹೇಳುವಾಗ ಅಲ್ಲಿ ಮನಸ್ಸಲ್ಲಿ ನೆನೆಯಬೇಕು, ಮನಸ್ಸು ಅವನಲ್ಲೇ ಇದ್ದರೆ ನೆನೆಯುತ್ತಾ ಇದ್ದರೆ ನಮ್ಮ ಚಿಂತನೆ ಏನೇ ಪದಾರ್ಥ ಎಲ್ಲೇ ಇದ್ರು ಮನಸ್ಸು ದೇವರಲ್ಲಿ ಇದ್ದರೆ ಅವನು ಓಡಿ ಬರ್ತಾನ ಅಂತ ಹೇಳಿ ಅದು ಹೇಗೆ ಅಂದ್ರೆ ಯಾವ ಅವಸ್ಥೆಯಲ್ಲಿ ನಾವು ಇದ್ರು ಆಯ್ತು ಅವಸ್ಥೆ ಸ್ಥಿತಿ ಏನು ಅವನು ನೋಡೋದಿಲ್ಲ ಅವನು ಬರ್ತಾನೆ ಅಂತ ಹೇಳ್ತಾ ಹೇಳಿ ಐದನೇ ಪದ್ಯದಲ್ಲಿ ಹೇಳಿ ಆಮೇಲೆ ಆ ಮನಸ್ಸಲ್ಲೇ ಅವನಿದ್ ಮನ ಅಂಬೋ ಹೆಸರು ಅಂದ್ರೆ ನಮ್ಮ ಮನಸ್ಸನ್ನು ಅವನೇ ಕಂಟ್ರೋಲ್ ಮಾಡ್ತಾನಂತ ಹೇಳಿ ಆ ಮನಸ್ಸು ಇಟ್ಟರೆ ಏನು ಫಲ ಕೊಡ್ತಾನಂತ ಅರ್ಜುನ ಮತ್ತು ದುರ್ಯೋಧನನ ಎಕ್ಸಾಂಪಲ್ ಅನ್ನ ಕೊಟ್ಟುಬಿಟ್ಟು ಭಗವಂತನ ರೂಪಗಳಲ್ಲಿ ಸೃಷ್ಟಿ ಮಾಡುವವನೊಬ್ಬ ಸ್ಥಿತಿ ಮಾಡುವವನೊಬ್ಬ ಅಲಯ ಮಾಡುವವನೊಬ್ಬ ಅಂತ ಹೀಗೆಲ್ಲ ತಿಳ್ಕೋಬಾರದು. ಎಲ್ಲವೂ ಭಗವಂತನ ಹೆಸರಾಗಿದೆ, ಅವನಲ್ಲಿ ಸ್ವಗತ ಭೇದ ಇಲ್ಲ ಅಂತ ಹೇಳಿಬಿಟ್ಟು ಅವನು ಎಲ್ಲರಲ್ಲಿನೂ ಇದ್ದು ನಾಟ್ ಜಸ್ಟ್ ಬ್ರಹ್ಮರುದ್ರರು ಮಾತ್ರ ಇಲ್ಲ, ಎಲ್ಲರಲ್ಲಿ ಎಲ್ಲ ದೇವತೆಗಳು ಎಲ್ಲ ಅವಯವಗಳಲ್ಲಿನೂ ಅವನೇ ಇದ್ದು ಎಲ್ಲವನ್ನೂ ನಡೆಸ್ತಾನಂತ ಒಬ್ಬನಲ್ಲಿ ನಿಂತಾಡುವನು ಅಂತ ಹೇಳ್ಬಿಟ್ಟು ದೇವರ ಗುಣಗಳು ವಿಶೇಷವಾಗಿ ಇರುವಂತ ಗುಣಗಳನ್ನ ಸ್ಮರಣೆ ಮಾಡುತ್ತಾರೆ. ಆಮೇಲೆ ಇಷ್ಟು ಕರುಣಾಳು ಯಾಕೆ ಕಾಣಿಸೋದಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನಾವು ಭಗವಂತನೇ ಬೇಕು ಅಂತ ಯಾವತ್ತೂ ಕೇಳಿದ್ದಿಲ್ಲ, ಇತರ ಪದಾರ್ಥಗಳನ್ನೇ ಕೇಳ್ತಾ ಇದ್ದೀವಿ, ಅದಕ್ಕೆ ಅವನು ಬಂದಿಲ್ಲ ಕಾಣೋದಿಲ್ಲ ಅಂತ ಅಲ್ಲಿ ಹೇಳ್ಬಿಟ್ಟು ಭಗವಂತ ತನ್ನ ಯಾರು ದೇವರೇ ಬೇಕು ಅಂತ ಕರೀತಾರೋ ಅವ್ರಿಗೆ ಬರ್ತಾನ ಅಂತ ಆ ಒಂದು ಪುರಾಣಗಳಲ್ಲಿ ತಲ ಮಹಾತ್ಮ್ಯಗಳಲ್ಲಿ ಇರುವಂತ ಕಥೆಯನ್ನ ಕೇಳುವಾಗ ಆ ಕಥೆಯಲ್ಲಿ ಕತೆ ಮುಖ್ಯ ಇಲ್ಲ, ನಮ್ಗೆ ಸ್ಪಿರಿಟ್ ತಕೊಳ್ಳೋದು ಅಲ್ಲಿ ಇರುವಂತ ಭಗವಂತ ಕರುಣೆಯನ್ನ ನೋಡಬೇಕು ಅಂತ ಹೇಳಿ ಇದು ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ ಎಂಬುದಕ್ಕೆ ಒಂದು ಸರ್ಪದ ಎಕ್ಸಾಂಪಲ್, ಸರ್ಪ ಹಾವು ಹಾವುಗೆ ಹೇಳಿ ಆ ಹಾವುಗೆ ಆ ಒಂದು ಅವರ ಆ ಒಂದು ವಿಧಾನದಲ್ಲಿ ಆ ಹಾವು ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡಿ ಆ ಒಂದು ಧನವನ್ನ ರಕ್ಷಣೆ ಮಾಡ್ತಾ ಇದ್ರು ಆ ಕಾಲದಲ್ಲಿ ಅದನ್ನ ಹೇಳಿ ಅದಕ್ಕೆ ಹಾವಿಗೆ ಯಾವ ಪ್ರಯೋಜನವೂ ಇಲ್ಲ, ಆ ಮುತ್ತು ರತ್ನ ಮಾಣಿಕ್ಯದ ಹಲೋ ದುಡ್ಡು ಕಾಸನಿಂದ ಪ್ರಯೋಜನ ಇಲ್ಲ ಇದನ್ನು ಅದು ಮಾಡುತ್ತೆ ಹಾಗೆ ದೇವರು ಅಂತ ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಅನ್ನ ಹೇಳ್ಬಿಟ್ಟು ಇಷ್ಟು ಹೇಳಿದ ಮೇಲೆ ನಮ್ಗೆ ಬಾಯಿಂದ ಮಾತುಗಳು ಬರೋದಿಲ್ಲ, ಅಸ್ಪಷ್ಟವಾಗೇ ಇರತ್ತೆ ಮತ್ತು ದೋಷಯುಕ್ತವಾಗಿ ಇರತ್ತಲ್ಲ ಅಂದ್ರೆ ಚಿಂತೆ ಇಲ್ಲ. ಒಂದು ತಾಯೇ ತನ್ನ ಮಗು ಚಿಕ್ಕ ಮಗು ತೊದಲು ನುಡಿ ಹೇಳುವಾಗ ಹೇಗೆ ತೃಪ್ತಿ ಹೊಂದುತ್ತಾಳೋ ಹಾಗೆ ನಮ್ಮ ದೇವರಿಗೆ ನಮ್ಮ ಲಿಮಿಟೇಷನ್ಸ್ ಚೆಂದಾಗುತ್ತು. ಭಕ್ತಿ ಎಂಬ ಯಥಾಯೋಗ್ಯವಾಗಿ ಭಕ್ತಿ ಮಾಡಿದ್ರೂ ಓಡಿ ಬರ್ತಾನೆ ಅಂತ ಹೇಳಿ ಅದು ಮಾತ್ರ ಇಲ್ಲ ನಮಗೆ ನಾವು ಮಾಡಿದ ಅಪರಾಧಗಳು ಎಷ್ಟು ಸರಿ ದೇವರು ಓಡಿ ಬರ್ತಾನೆ, ಇದ್ರೂ ಎಷ್ಟು 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 ಅಪರಾಧಗಳನ್ನು ನಾವು ಮಾಡ್ತೀವಿ. ಯಾಕೆಂದ್ರೆ ಕ್ಷಣ ಕ್ಷಣ ಕ್ಷಣಕ್ಕೆ, ಈ ಜನ್ಮ ಮಾತ್ರ ಇಲ್ಲ, ಈ ಜನ್ಮದಲ್ಲಿ ಇವತ್ತು ಮಾಡಿದ್ದೇ ನಮಗೆ ಮನಸ್ಸು ವಾಕು ಕಾಯ ಮೂರನಿಂದಲೂ ಪ್ರತಿ ಕ್ಷಣ ನಾವು ಬದುಕಲಿಕ್ಕೆ ಮಾಡುವಂತ ಅಪರಾಧಗಳು, ದೇವರನ್ನ ಮರೆತು ಇರೋ ದೊಡ್ಡ ದೊಡ್ಡ ಅಪರಾಧಗಳು ಎಲ್ಲವೂ ಈ ದಿವಸ ಮಾಡಿದ್ದೀವಿ, ಈ ವರ್ಷ ಮಾಡಿದ್ದೀವಿ, ಈ ಜನ್ಮದಲ್ಲಿ ಮಾಡಿದ್ದೀವಿ, ಹಿಂದೆ ಎಷ್ಟು ಜನ್ಮ ಇದೆಯೋ ಗೊತ್ತಿಲ್ಲ. ಇಷ್ಟು ಒಂದು ಮೇರುದಂತೆ ನಮ್ಮ ಪಾಪಗಳು ಇರೋವಾಗ ಅವನು ಯಾಕೆ ಬರ್ತಾನಂದ್ರೆ ದೇವರ ಕರುಣ ಅಲ್ಲೇ ಬರತ್ತ ಅಂತ ಹೇಳ್ತಾರೆ. ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ. ನಮ್ಗೆ ಯಾವುದೇ ಕೆಲ್ಸ ನಾವು ಮಾಡುವಂತ ಕೆಲ್ಸಗಳಲ್ಲಿ ಎಷ್ಟೋ ಪಾಪಗಳಾಗತ್ತೆ. ನಾವು ಮಾಡುವಂತ ಶ್ರೇಷ್ಠವಾದ ಪೂಜೆ ಮಾಡಿದ್ರು ಅಲ್ಲಿನೂ ಆಗತ್ತೆ. ಸೊ ಆದಾಗ ಭಗವಂತನಲ್ಲಿ ಪ್ರಾಯಶ್ಚಿತ್ತ ಅಂದ್ರೆ ತಪ್ಪಾಯಿತು ಅಂತ ಅಚ್ಯುತ ಅನಂತ ಗೋವಿಂದ ಅಂತ ಮಾಡೋದೊಂದು. ಇನ್ನೊಂದು ನಾವು ಹಿಂದೆ ಮಾಡಿದ ಪಾಪಗಳು, ದೇರ್ ಆರ್ ಸಮ್ ಪಾಪಗಳು ನಮ್ಗೆ ಗೊತ್ತಾಗತ್ತೆ, ಅವ್ರ ಹತ್ರ ಹೋಗಿ ಸಾರಿ ಕೇಳೋಣ ಅಂದ್ರೆ ಪ್ರಾಬಬ್ಲಿ ದೇ ಆರ್ ನಾಟ್ ಅವೈಲಬಲ್ ಎನಿವೇರ್, ಆರ್ ನಮ್ಮ ನಮ್ಮ ಅಜ್ಜ ಮುತ್ತಜ್ಜ ಆಲ್ ದೋಸ್ ಪೀಪಲ್ ದೇ ವುಡ್ ಹ್ಯಾವ್ ಡಿಪಾರ್ಟೆಡ್ ಆಲ್ಸೋ. ಎಲ್ಲಿ ಹೋಗಿ ಕೇಳೋದು ಅಂತ ಅಂದ್ರೆ ಪಶ್ಚಾತ್ತಾಪ ಮಾಡಿದ ತಪ್ಪುಗೆ, ಆ ಒಂದು ಅಯ್ಯೋ ಈ ತರ ತಪ್ಪು ಮಾಡಿಬಿಟ್ಟೆ ಅಲ್ಲ. ಎಸ್ಪೆಷಲಿ ಈ ಟೈಮ್ಲಿ ಪಿತೃಪಕ್ಷದಲ್ಲಿ ಪಿತೃಗಳು ಹೋಗುವಂತ ಮಾರ್ಗ ಅಲ್ಲಿ ಆಗುವಂಥದ್ದು ಎಲ್ಲವೂ ಕೇಳ್ತೀವಿ. ಸೊ ಅಲ್ಲಿ ಎಸ್ಪೆಷಲಿ ಗರುಡ ಪುರಾಣ ಭಾಗವತದಲ್ಲಿ ಭಾಗವತ ಪಂಚಮ ಷಷ್ಠ ಸ್ಕಂದದಲ್ಲಿ ಬರುವಂಥದ್ದು ಇದೆಲ್ಲ ಕೇಳಿದಾಗ ನಮಗೆ ಗಾಬರಿ ಆಗತ್ತೆ. ನಾವು ಮಾಡಿದ ಪಾಪಗಳು ಇಷ್ಟಿದೆಲ್ಲ ನಮಗೆ ವಿಮೋಚನವೇ ಇಲ್ಲವಾ ಅಂತ. ಯಾಕೆಂದ್ರೆ ಅಲ್ಲಿ ಹೇಳುವಾಗ ನಾವು ಮಾಡಿದ ಒಂದೊಂದು ತಪ್ಪಿಗೇನು ಅಲ್ಲಿ ಶಿಕ್ಷೆ ಕೊಟ್ಟು ಇನ್ನೂ ಮಿಕ್ಕಿದ ಪಾಪಕ್ಕೆ ತಿರುಗಾನು ಈ ಭೂಲೋಕದಲ್ಲಿ ಒಂದು ಹುಳ ಹುಪ್ಪಟಳ ನಾವು ಜನ್ಮ ತಾಳ್ತೀವಿ, ಅಲ್ಲಿನೂ ಪಾಪ ಮುಗಿಯೋದಿಲ್ಲ, ತಿರುಗಾ ಮನುಷ್ಯ ಜನ್ಮ ಪಡೆದು ಅಲ್ಲಿ ರೋಗ ರುಜಿನಗಳು ಅನೇಕ ರೀತಿಯಾದ ಮನಸ್ಸಿನ ರೋಗ, ದೇಹದ ರೋಗ, ಅನೇಕ ವಿಧವಾದ ಆ ಒಂದು ಪಾಪದ ಚಿಹ್ನೆಗಳು ಅಂತ ಹೇಳ್ತಾರೆ. ಇಷ್ಟು ಇದೆಲ್ಲ ಅಂತ ನಮ್ಗೆ ಭಯ ಆದಾಗ ಅಲ್ಲಿ ಹೇಳ್ತಾರೆ ಅವನನ್ನ ಸ್ಮರಿಸೋದು, ಪಶ್ಚಾತ್ತಾಪ ಅವನ ಹೆಸರು. ಇದು ಹೇಳುವಾಗ ಇಡೀ ಆಚಾರ್ಯರಂತೂ ಎಷ್ಟು ಅನುಗ್ರಹ ಮಾಡಿದ್ದಾರಂದ್ರೆ ಭಗವಂತನ ಕರುಣ ಎಂತಾದ್ದು ಎಂಬುದನ್ನೇ ಇಡೀ ಒಂದು ಕೃಷ್ಣಾಮೃತ ಮಹಾರ್ಣ ಪೂರ್ತಿ ಅದೇ ಕೃಷ್ಣ ಶಬ್ದನ ಒಂದೊಂದು ಕಾರ್ಯದಲ್ಲಿ ಹೇಳ. ಬರೀ ಒಂದು ದೇವರ ಪೂಜೆ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸಾಳಗ್ರಾಮ ಮನೇಲಿದ್ರೆ ಸಾಳಗ್ರಾಮ ಪೂಜೆ ಯಾರು ಮಾಡ್ತಾರೋ, ಬರೀ ನಮ್ಗೆ ಇನ್ನೂ ಸುಲಭ, ಸ್ಪರ್ಶ ಮಾಡಿದ್ರೆ ಪುಣ್ಯ ಸಿಕ್ಕತ್ತಂತಿಲ್ಲ, ನಮಗೆ ನೋಡುವುದಿಂದಲೂ ದರ್ಶನ ಮಾತ್ರೇನ ಅಂತ ಹೇಳ್ತಾರೆ. ದರ್ಶನ ಒಂದು ಮಾಡಿ ಅಲ್ಲಿ ದೇವರು ಸನ್ನಿಧಾನ, ವಿಶೇಷವಾಗಿ ಅಲ್ಲಿ ದೇವರು ಸನ್ನಿಧಾನ ಇದೆ. ದೇವರು ಸನ್ನಿಧಾನ ಒಳಗೆ ಆ ಸ್ವಯಂ ಚತುರ್ಮುಖ ಬ್ರಹ್ಮನೇ ಆ ಒಂದು ವಜ್ರಕೀಟದಲ್ಲಿ ಇದ್ದು ವಿಶೇಷವಾಗಿ ಆ ಚಿಹ್ನೆಗಳನ್ನ ಮಾಡಿ ಪೂಜೆಗಾಗಿ ತಾವೇ ಮಾಡ್ತಾರೆ. ಸೊ ಅಷ್ಟು ಶ್ರೇಷ್ಠ ಅದು ಹೇಳುವಾಗ ಹೇಳ್ತಾರೆ. ನಮ್ಗೆ ಅನ್ಸುತ್ತೆ ಇಷ್ಟು ಕ್ಷೇತ್ರ ಇದು, ನಾವು ಯಾವ ಕ್ಷೇತ್ರಕ್ಕೂ ಹೋಗಿಲ್ಲ, ಯಾವ ತೀರ್ಥ ಸ್ನಾನ ಮಾಡಿಲ್ಲ, ಹೀಗೆಲ್ಲ ನಮ್ಗೆ ಬೇಜಾರಾದಾಗ ಯಾವಾಗ ಹೇಳ್ತಾರೆ, ಯೋಚನೆನೇ ಬೇಡ. ಅಲ್ಲಿ ಯಾವ ಯಾವ ನಮ್ಮ ದೇಹದಲ್ಲಿ ನಮ್ಮ ಹೊರಗೆ ಯಾವ ಯಾವ ತೀರ್ಥ ಕ್ಷೇತ್ರ ಏನೇನೆಲ್ಲ ಬ್ರಹ್ಮಾಂಡದಲ್ಲಿ ಇದೆಯೋ ಅದು ಎಲ್ಲವೂ ನಮ್ಮ ಒಳಗೆ ಇದೆ. ನಮ್ಮ ಒಳಗೆ ಇರೋದು ಮಾತ್ರ ಅಲ್ಲ, ಆ ಸಾಳಗ್ರಾಮದಲ್ಲಿ ಇದೆ ಅಂತ. ಇದೆ ಅಂದ್ರೆ ಹೇಗಿದೆ ಅಂತ ಹೇಳ್ತಾರ, ಆ ಸಾಳಗ್ರಾಮದಲ್ಲಿ ಎಲ್ಲಾ ತೀರ್ಥಗಳು ಏನ್ ಹೇಳುವಾಗ ಇಲ್ಲಿ ಹೇಳ್ತಾರ, ಬ್ರಹ್ಮಾಂಡ ಅಂತರ್ಗತ ಬ್ರಹ್ಮ ಇಡೀ ಬ್ರಹ್ಮಾಂಡದ, ನಾಟ್ ಜಸ್ಟ್ ಭರತ ವರ್ಷ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡ ಅಂದ್ರೆ ಸ್ವರ್ಗಲೋಕ ಎವ್ರಿಥಿಂಗ್ ಇನ್ಕ್ಲೂಡೆಡ್, ಅಲ್ಲಿ ಇರುವಂತ ತೀರ್ಥ ಕ್ಷೇತ್ರ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡಿದ್ರೆ ಎಷ್ಟು ಫಲ ಬರುತ್ತೋ ಅಷ್ಟು ಫಲ ಈ ಒಂದು ಸಾಳಗ್ರಾಮ ತೀರ್ಥ ಪಾದೋದಕವನ್ನ ನಾವು ಆ ಪ್ರೋಕ್ಷಣ ಮಾಡೋದು, ಧಾರಣೆ ಮಾಡೋದು, ತಕ್ಕೊಳ್ಳೋದು, ಇದು ಇದರಲ್ಲಿ ಇರುವಂತ ಈ ಪುಣ್ಯ ಆ ತುಲಾದಲ್ಲಿ ಹಾಕಿ ನೋಡಿದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಟೋಟಲ್ ತೀರ್ಥ ಕ್ಷೇತ್ರ ಎಲ್ಲರೂ ಇಟ್ ಕೆನಾಟ್ ಬಿ ಕಲಾಮದ್ ಷೋಡಶ ಕಲಾಮದ್ 160 ಅಂತ ಬರಲ್ಲ ಅಂತ ಹೇಳ್ತಾರೆ, ಅಷ್ಟು ಇಲ್ಲೇ ಇದೆ ಅಂತ ಹೇಳ್ತಾರೆ. ಸೊ ಏನಾಯ್ತು, ಏನು ಮುಖ್ಯ ಇಲ್ಲಿ ಅಂದ್ರೆ ಜಸ್ಟ್ ಒಂದು ಆ ತೀರ್ಥವನ್ನ ಪಾದೋದಕವನ್ನ ನಾವು ತಕ್ಕೊಳ್ಳೋ ಸ್ವೀಕಾರ ಮಾಡುವಾಗ ಆ ಬೆಲೆ ಅದು ಎಷ್ಟು ಒಂದು ಅಮೂಲ್ಯವಾದದ್ದು ಆ ತೀರ್ಥ. ಅಂತ ತಿಳಿದು ಒಂದು ಮಾಡೋದು. ಸರಿ, ನಮ್ಮ ಮನೇಲಿ ಯಾರು ಮಾಡೋರೇ ಇಲ್ಲ, ಏನು ಮಾಡೋದು ಅಂದ್ರೆ ಇದು ಬರೀ ಚಕ್ರಾಂಕಿ. ಚಕ್ರಾಂಕಿ ಬಂದು ನಾವೇ ತಗೊಂಡು ನಾವು ಇಟ್ಕೊಳ್ಬಹುದು ನಮ್ಮ ಪೂಜೆಯಲ್ಲಿ. ಸೊ ಆ ನೀರು ಆದ್ರೂ ಆಗತ್ತೆ ನಮ್ಗೆ. ಆರ್ ಅದು ಇಲ್ಲ ಅಂದ್ರೆ ಹೇಳ್ತಾರೆ, ಆ ಕೈ ಮುಗಿದು ದೇವರ ಮುಂದೆ, ನಮ್ಮ ಮನೇಲಿರುವಂತ ಈ ದೇವರ ಮುಂದೆ ಕೈ ಮುಗಿದು ಮನಸ್ಸಿನಿಂದ ಕೃಷ್ಣನ ಚಂದಾಗೆ ಸ್ಮರಣೆ ಮಾಡುತ್ತಾ. ಕೃಷ್ಣ ಮತ್ತು ನಾರಾಯಣ, ನಾರಾಯಣ ಒಬ್ಬನೇನಂದ್ರೆ ಇಲ್ಲ ಕೃಷ್ಣ ಏನ್ ಬೇಕಾ, ಮೇನ್ ಆಗಿ ನಾರಾಯಣ ಕೃಷ್ಣ ಹರಿ ನರಸಿಂಹ ಇದನ್ನೇ ಹೇಳ್ತಾರ ಅವ್ರು. ಇದು ಕೈ ಮುಗಿದು ಮನಸ್ಸಿನಿಂದ ಕೈ ಮುಗಿದು ಒಂದು ಪ್ರದಕ್ಷಿಣೆ, ಒಂದು ಪ್ರದಕ್ಷಿಣೆ ದೇವರು ದೇವರು ಒಂದು ಈವನ್ ಒಂದು ವಿಗ್ರಹ, ಬರೀ ವಿಗ್ರಹವೂ ಇಲ್ಲ, ಒಂದು ಒಂದು ಜಸ್ಟ್ ಒಂದು ಪಟ ಅದು ಮಾತ್ರ ನಾರು ಇಟ್ಟುಕೊಂಡು ಒಂದು ಪ್ರದಕ್ಷಿಣೆ. ಪ್ರದಕ್ಷಿಣೆ ಬರುವಾಗ ಅಲ್ಲಿ ಹೇಳ್ತಾರೆ ಪ್ರದಕ್ಷಿಣೆ ಹೇಗೆ ಬೇಕು ಹೋಗ್ಬೇಕು ಅಂದ್ರೆ ಪಾದೋ ಪಾದಾಂತರೆ ಅಂತ. ಅಂದ್ರೆ ಒಂದೊಂದು ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆ ಅಂದ್ರೆ ನಾಟ್ ಒನ್ ಆಗ್ಬಹುದು, ಅದ ಒಂದು ಅದು ಹತ್ತಿರ 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 ಇಟ್ಕೊಳ್ತಾ ಹೋಗ್ಬೇಕಂತ. ಚತುರಾಂಗ ನಮಸ್ಕಾರ ಅಂತ ಹೇಳ್ತಾರೆ, ಚತುರಂಗದಿಂದ ಮಾಡ್ಬೇಕು. ಏನು ಚತುರಂಗ ಅಂದ್ರೆ ಕಾಲಿನಿಂದ ಮಾಡ್ಬೇಕಂತ. ಕೈ ಏನ್ ಮಾಡ್ಬೇಕು ಅಂದ್ರೆ ಕೈಗೆ ಚಲನೆ ಇರಬಾರ್ದಂತ. ಕೈ ಜೋಡಿಸಿ ಆ ಒಂದು ತಾವರೆ ಹೂವಂತೆ ಕೈ ಜೋಡಿಸ್ಬೇಕಂತ. ಕೈ ಜೋಡಿಸ್ಬಿಟ್ಟು ಮನಸ್ಸು ಬಂದು ಆ ಕೃಷ್ಣನ ರೂಪವನ್ನ ಚಿಂತನೆ, ಮನಸ್ಸು ಎಲ್ಲೆಲ್ಲೋ ಹೋಗ್ಬಾರ್ದು, ಕೃಷ್ಣನ ರೂಪವನ್ನ ಚಿಂತನೆ ಮಾಡ್ಬೇಕಂತ. ಆಮೇಲೆ ಬಾಯಿಂದ ನಿಮ್ಗೆ ಸ್ತೋತ್ರ ಬಂದ್ರೆ ಸ್ತೋತ್ರ ಹೇಳಿ, ಹಾಡು ಬಂದ್ರೆ ಹಾಡು ಹೇಳಿ, ಆರ್ ಕೃಷ್ಣ ಕೃಷ್ಣ ಅನ್ನಿ ಮಾಡಿ ಒಂದು ಪ್ರದಕ್ಷಿಣ. ಒಂದು ಒಮ್ಮೆ ಪ್ರದಕ್ಷಿಣ ಬಂದ್ರೆ ಅದಕ್ಕೆ ಅಶ್ವಮೇಧ ಸಹಸ್ರ ಮಾಡಿದ ಫಲ ಬರುತ್ತಂತ. ಅಂದ್ರೆ ಏನು ಏನು ಇಲ್ಲಿ ತಾತ್ಪರ್ಯ ಅಂದ್ರೆ ದೇವರ ಕರುಣೆ. ಇಷ್ಟು ನಾವು ಮೇರುದಂತೆ ನಾವು ಪಾಪ ಮಾಡಿದ್ದೀವಿ, ಹೇಗೆ ಪಾಪಗಳೆಲ್ಲ ಹೋಗುತ್ತೆ ಸಾಧ್ಯವಂತ, ಹೆಲ್ಪ್ಲೆಸ್ ಆಗಿ ನಾವು ಇದ್ದಾಗ ಈ ವಿಷಯಗಳನ್ನ ಆಚಾರ್ಯ ಮಧ್ವರು ಅವರು ಅಲ್ಲಿ 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 ಪುರಾಣಗಳಲ್ಲಿ ಬಂದದೆಲ್ಲ ಜೋಡಿಸಿ ಅದನ್ನ ಕೊಟ್ಟಿದ್ದಾರೆ. ಅದನ್ನ ಕನ್ನಡದಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಜಗನ್ನಾಥ ದಾಸರು ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಏನು ಕರುಣಾಣಿ ಇದೆಯೋ ಇದೆಲ್ಲ ಸ್ಮರಣೆ ಮಾಡ್ತಾ. ಯಾಕೆಂದ್ರೆ ಅದು ಹಿಂದಿನ ಪದ್ಯದಲ್ಲಿ ಸ್ಮರಿಸುವರ ಅಂತ ಬಂದಿದೆ, ದೇವರ ಸ್ಮರಣೆ. ಸರಿ, ನಮ್ಗೆ ನಮಸ್ಕಾರ ಮಾಡ್ಲಿಕ್ಕೇನೋ ಆಗೋದಿಲ್ಲ, ನಮ್ಗೆ ಆ ಕಾಲ್ ನೋವಿದೆ ಅದೂ ಮಾಡಕ್ಕಾಗಲ್ಲ ಅಂದ್ರೆ ಬರೀ ಒಂದು ದೇವರ ಸ್ಮರಣೆ ಕೃಷ್ಣ ಅಂತ ಮನಸ್ಸಲ್ಲಿ ಆ ಕೃಷ್ಣನ ರೂಪವನ್ನ ನೆನೆದು ಬಾಯಿಂದ ಕೃಷ್ಣ ಅಂತ ಹೇಳಿ ನಮಸ್ಕಾರ ಪ್ರದಕ್ಷಿಣೆ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಬರೀ ಕೈಯನ್ನ ಮುಗಿಯೋದು, ಬರೀ ಕೈಯನ್ನ ಮುಗಿದು ಮಾಡಿದ್ರೆ ಅಷ್ಟು ಅಷ್ಟು ಪಾಪ ಹೋಗತ್ತಂತೆ ಅಂತ ಹೇಳ್ತಾರೆ. ನಮ್ಗೆ ಏನು ಗೊತ್ತಿಲ್ಲವೇ ಅಂತ, ಗೊತ್ತಿಲ್ಲದೆ ಏನೋ ಮಾಡ್ತೀರ, ಆಮೇಲೆ ದೇವರು ಅದನ್ನ ತಿಳಿಸಿಕೊಡ್ತಾನಂತ, ವೈಷ್ಣವತ್ವವನ್ನು ತಂದು ಕೊಡ್ತಾನಂತ. ಆಮೇಲೆ ದೇವರು ಸರ್ವೋತ್ತಮ ಅಂತ ತಿಳ್ಕೊಂಡು ತಿರ್ಗಾ ಮಾಡಿದ್ರೆ ನೂರು ಜನ್ಮ, ನೂರು ಜನ್ಮ ಮಾಡಿದ ಪಾಪಗಳು ಹೋಗತ್ತಂತ. ಅಂದ್ರೆ ನಾವು ನೂರು ಜನ್ಮ ಅಂತ ಹೋಯ್ತಾ ಅಂತ ನಾವು ಎಷ್ಟೋ ಮಾಡಿದ್ದೀವಿ. ಸೊ ಬೇಸಿಕಲಿ ಇದು ಏನು ವಿಶೇಷ ದೇವ್ರದ್ದು ಅಂತ, ಏನು ಕರುಣಾನಿದೆಯೋ ಹರಿ ಮತ್ತೇನು ಭಕ್ತಾಧೀನೇನು ಅಂತ ಇಲ್ಲಿ ಹೇಳುವಾಗ ಅದು ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ ಸಿಂಪಲ್ ಆಗೇ ಇದೆ ವರ್ಸು. ಏನ್ ಹೇಳ್ತಾರೆ ಅಂದ್ರೆ ಈ ಪಾಪಕ್ಕೇನೋ ಪುಣ್ಯಕ್ಕೇನೋ, ಈ ಪಾಪ ಈ ಸ್ಮರಣೆ ಮಾತ್ರದಿಂದ ಏನಾಗತ್ತೆ ಅಂದ್ರೆ ತಕ್ಷಣ ನಶ್ಯತಿ ಅಂತ ಹೇಳ್ತಾರೆ. ಅಂದ್ರೆ ಪಾಪ ಹೋಗುವ ರೀತಿ ಏನು ಅಂದ್ರೆ ದೇವರ ನಾಮವನ್ನ ತೆಗೆದರೆ, ಆರ್ ತೀರ್ಥ ಪ್ರಾಶ್ನ, ಆರ್ ದೇವರ ನೈವೇದ್ಯ ತಗೊಳ್ಳು, ಎನಿಥಿಂಗ್ ಗೋಸ್, ದೇವರ ನೈವೇದ್ಯ, ದೇವರ ತೀರ್ಥ, ನಿರ್ಮಾಲ್ಯ ತೀರ್ಥ, ದೊಡ್ಡ ತೀರ್ಥ ಮತ್ತು ಶಂಖತೀರ್ಥ ಪ್ರೋಕ್ಷಣೆ ಮಾಡ್ಕೊಳ್ಳೋದು. ಸೊ ಇದು ಯಾವುದೇ ಮಾಡಿದ್ರು ಬರೀ ಸ್ಮರಣೆ ಕೃಷ್ಣ ಅಂತ ಸ್ಮರಣೆ ಮಾಡಿದ್ರು ಸರಿ ತಕ್ಷಣ ಅಂತಾರ. ಅದು ಕಾಲೇನೋ ಇವಾಗ ನೀವು ಅಲಕನಂದಾಗೆ ಹೋಗಿ ಅಲ್ಲಿ ಸ್ನಾನ ಮಾಡಿದ್ರೆ ತಕ್ಷಣದಲ್ಲಿ ನಿಮ್ಗೆ ಪಾಪ ಹೋಗೋದಿಲ್ಲ, ಒಂದು ಕಾಲಕ್ಕೆ ಇಟ್ ಟೇಕ್ಸ್ ಟೈಮ್, ಕಾಲೇನ ಪಾಪಗಳು ಹೋಗತ್ತಲ್ಲಿ. ವೇರ್ ಕೃಷ್ಣ ಅಂತ ತಂದಾಗ ಮನಸ್ಸಿನಂದು ಹೇಳಿದ್ರೆ ತಕ್ಷಣ ಹೋಗತ್ತೆ. ಅಂದ್ರೆ ಏನು ತೀರ್ಥಯಾತ್ರೆ ಏನು ಬೇಡ ಇಲ್ಲೇ ಕೂತ್ಕೊಳ್ಳೋಣ ಅಂದ್ರೆ ಅದಕ್ಕೆ ಹೇಳ್ತಾರೆ ತೀರ್ಥಯಾತ್ರೆನೂ ಮಾಡಬೇಕು, ಬಟ್ ಈ ಮಹತ್ವವನ್ನ ಇಲ್ಲಿ ಹೇಳ್ತಾ ಇದ್ದ ನಾಮಸ್ಮರಣದ ಮಹತ್ವ ಅಲ್ಲಿ ಹೇಳುವಾಗ ತೀರ್ಥಯಾತ್ರೆಗೆ ಹೋಗಿ ಕೃಷ್ಣನ ಸ್ಮರಣೆ ಮಾಡಿದ ಇನ್ನೂ ಫಲ ಜಾಸ್ತಿನೇ ಬರುತ್ತೆ. ಇಲ್ಲಿ ಕಂಪ್ಯಾರಿಸನ್ ಎಲ್ಲಿ ಅಂದ್ರೆ, ನೀವು ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ಎಲ್ಲ ಜಡವಾಗಿ ಎಲ್ಲ ಕಾರ್ಯಗಳು ಮಾಡ್ತಾ ಇರ್ತೀರ, ಕೃಷ್ಣನ ನೆನಪು ಮನಸ್ಸಲ್ಲಿನೂ ಬಂದಿಲ್ಲ, ಮಾತಲ್ಲಿನೂ ಬಂದಿಲ್ಲ ನಿಮ್ಗೆ, ಆ ಪ್ರದಕ್ಷಿಣೆ ಅವನ ಸುತ್ತೋದು ಇಲ್ಲ. ಆವಾಗೆ ಹಾಗೆ ಡಿವೈಡ್ ಆಫ್ ಕೃಷ್ಣನ ತಾಟ್ ಲೌಕಿಕ ಅಲ್ಲಿ, ಬಿಕಾಸ್ ಕ್ಷೇತ್ರಕ್ಕೆ ಹೋದ್ರೆ ಇನ್ನೂ ಜಾಗರೂಕ ಆಗಿ ನಾವು ಇರ್ಬೇಕು ಅಲ್ಲಿ ಮಾಡುವಂತ ಕರ್ಮಗಳು. ಸೊ ಅದಕ್ಕೆ, ಸೊ ವಿತೌಟ್ ಡೂಯಿಂಗ್ ಆಲ್ ದಿಸ್, ಮಾಡೋದಕ್ಕಿಂತ ಈ ಒಂದು ಸ್ಮರಣೆ ನಮ್ಗೆ ಅನೇಕ ಪಾಪಗಳನ್ನ ತೆಗೆಯತ್ತಂತದಕ್ಕೆ ಹೇಳ್ತಾರ. ಏನು ಕರುಣಾ ನಿಜೋ, ಸೊ ಎಷ್ಟು ಅವನಿಗೆ ಮಾಡ್ಬೇಕು, ಏನಿದೆ ಅವನು ಅವನೇ ವಿಧಿ ಮಾಡಿ ಇಟ್ಟಿದ್ದಾನೆ, ನೀನು ಈ ಸ್ಮರಣೆ ಮಾಡಿ, ಇದೆಲ್ಲ ಪುರಾಣಗಳಲ್ಲಿ ವೇದವ್ಯಾಸರು ಬರೆದದ್ದು ಇದೆಲ್ಲ. ಸೊ ಅವನಿಗೆ ಎಷ್ಟು ಕರುಣಾ ನಮ್ಮ ಮೇಲೆ, ಭಕ್ತರ ಮೇಲೆ ಅಂದ್ರೆ. ಇದು ನೋಡಿ, ಈ ವಿಷಯಗಳೆಲ್ಲ ಆಚಾರ್ಯರು ಬರೆದಿಟ್ಟಿದ್ದಾರೆ. ಆಚಾರ್ಯರ ಗ್ರಂಥಗಳನ್ನ ನಾವು ಓದಿ ಹರಿಕಥಾಂಸಾರ, ಹರಿಕಥಾಂಸಾರ ನಮ್ಗೆ ಹೇಳೋದೆ ಪುರಾಣಗಳು, ಇತಿಹಾಸ ಪುರಾಣ ಉಪನಿಷತ್ ವೇದ ಸಾರ ಅಂತ ಹೇಳ್ತಿಲ್ಲ ಆ ವಿಷಯಗಳು. ಸೊ ಇದು ಹೇಳ್ತಾರೆ, ನಿಧಿಯೋ ಹರಿ, ಇಲ್ಲಿನು ಹರಿ ಅಂತಾನೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮ ಕರ್ಮಕ್ಕನುಗುಣವಾಗಿ ನಮ್ಮ ಬಿಂಬರೂಪದಲ್ಲಿ ಇದ್ದು ಅವನು ಮಾಡ್ತಾನೆ ಹರತಿ, ನಮ್ಮ ಪಾಪವನ್ನ ತೆಗಿತಾನೆ. ಅದಕ್ಕೆ ಹರಿ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಹರಿ ಎಂಬ ಶಬ್ದ, ಇನ್ನೊಂದು ಹರಿ ಎಂಬ ಶಬ್ದದಿಂದ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಹರಿಯಿಂದ ಉಪಸಂಹರತಿ, ಉಪಸಂಹರತಿ ಹೀಸ್ತ ಎಲ್ಲ ಶಾಸ್ತ್ರ, ಎಲ್ಲ ಪುರಾಣ, ಎಲ್ಲ ಎಲ್ಲವೂ ನೋಡಿದ್ರೆ ಈ ಹರಿ ಎಂಬ ನಾವೇ ಅದಕ್ಕೆ ಸಾಟ್. ಹರಿ ಅಂದ್ರೆ ಹರಿ ಕೃಷ್ಣ ರಾಮ ಎಲ್ಲ ತೊಕ್ಕಳಿ, ಈ ನಾಮಕ್ಕೆ ಸಾಟಿಯಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಕರುಣಾನಿದೆಯೋ, ಜಸ್ಟ್ ಹರಿ ಎಂಬ ಎರಡಕ್ಷರ ಅಷ್ಟೇ ಹೇಳಿದ. ಮತ್ತೇನು ಭಕ್ತ ಅಧೀನ, ಭಕ್ತನಿಗೆ ಅಧೀನ ಅಂದ್ರೆ ಏನು, ದೇವರು ಭಕ್ತನಿಗೆ ಅಧೀನ ಹೇಗಾಗ್ತಾರ ಅಂದ್ರೆ, ಅಧೀನ ಅಂತ ಹೇಳೋದು ನಮ್ಮ ಅಭೀಷ್ಟಗಳನ್ನ, ನಮಗೆ ಮನಸ್ಸಿಗೆ ಅಂದ್ರೆ ನಮಗೆ ಇರುವಂತ ಇಷ್ಟ, ಏನು ಸುಖ ಬೇಕು ಅಂಬುದು ನಮ್ಮ ಇಷ್ಟ, ಆ ಇಷ್ಟಗಳನ್ನ ಪೂರೈಸಿಕೊಡ್ತಾನೆ, ನಮ್ಮ ಮನೋಭೀಷ್ಟಗಳನ್ನ ಪೂರೈಸ್ತಾನೆ. ಸೊ ಅದಕ್ಕೆ ಭಕ್ತ ಅಧೀನನು, ಭಕ್ತರ ಭಕ್ತಿಗೆ ವಶನ ಆಗ್ತಾನೆ ಅವನು. ಸೊ ಭಕ್ತಿ ಒಂದೇ ದೇವರು ನೋಡ್ತಾನೆ, ಭಕ್ತಿ ನೋಡಿ ಅವನು ಬರ್ತಾನೆ, ಯಥಾಯೋಗ್ಯವಾದ ಭಕ್ತಿಯನ್ನ ನೋಡ್ತಾನೆ ಅವನು. ಸೊ ಮತ್ತೇನು ಭಕ್ತ ಅಧೀನನು, ಇನ್ನೇನು ಈತನ ಲೀಲ ಅಂದ್ರ ದೇವರನ್ನ ಅಲ್ಲಿ ಅಲ್ಲಿನೂ ಹೇಳಿ, ಇಲ್ಲಿ ರಿಪಿಟೇಷನ್ ಆಗತ್ತ ಅಂದ್ರೆ, ಅಂದ್ರೆ ಅಲ್ಲಿ ಹೇಳ್ತಾರಲ್ಲ ಜಗವನ್ನೆಲ್ಲ ನಿರ್ಮಿಸುವ ಅಂತ ಎಂಟನೇ ಪದ್ಯ, ಇಲ್ಲಿನೂ ಅದೇ ಹೇಳ್ತಾರ, ಈತ ಇಚ್ಛಾ ಮಾತ್ರ ಜಗವತ್ತಾನೇ ಸೃಜಿಸುವ ಪಾಲಿಸುವ ಅಂತ ಇಲ್ಲಿನೂ ಅದೇ ಕೊಟ್ಟಿದ್ದಾರಲ್ಲ ಅಂದ್ರೆ, ಅಲ್ಲಿಗೇನು ಇಲ್ಲಿಗೇನು ಒಂದು ವಿಶೇಷ ಏನು ಅಂದ್ರೆ, ಅಲ್ಲಿ ಅವನ ರೂಪ, ಯಾಕೆಂದ್ರೆ ಸೃಷ್ಟಿ ಸ್ಥಿತಿ ಲಯ ಮಾಡೋದು ಪ್ರಸಿದ್ಧವಾದ ಬ್ರಹ್ಮ ವಿಷ್ಣು ಶಿವ ಅಂತ ಹೇಳ್ತಾರೆ. ಸೊ ಅವರೆಲ್ಲ ಅವ ಬ್ರಹ್ಮನಲ್ಲಿನೂ ರುದ್ರನಲ್ಲಿನೂ ಇರೋದು ಇದು ಅಂತರ್ಯಾಮಿ ರೂಪ. ಸೊ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ, ಸ್ವಗತ ಭೇದ ವರ್ಜಿತತ್ವ ವರ್ಜಿತತ್ವವನ್ನ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳೋದು ಏನು ಅಂದ್ರೆ, ಅವನ ಏನು ಕರುಣ, ಭಗವಂತನ ಕರುಣ ಎಂಥದ್ದು ಅಂತ ಹೇಳುವಾಗ, ತಾನೇ ಸೃಜಿಸೋ, ತಾನೇ ಅಂದ್ರೆ ಸ್ವತಂತ್ರ, ಹರಿಕಥಾಂಸಾರ ಪೂರ್ವವೂ ಇದು ಬರುತ್ತೆ, ಸ್ವತಂತ್ರವಾಗಿ ಸೃಷ್ಟಿ ಮಾಡ್ತಾನೆ ಭಗವಂತ. ಇದು ಏನು ವಿಶೇಷ, ಸೃಷ್ಟಿ ಮಾಡೋದು ಏನು ವಿಶೇಷ ಅಂದ್ರೆ, ನಾವು ಈ ಸೃಷ್ಟಿಗೆ ಬರ್ಲಕ್ಕೆ ಮುಂಚೆ ಅಸೃಜ್ಯಾವಸ್ಥೆ ಅಂದ್ರೆ, ಇಟ್ಸ್ ಲೈಕ್ ಸಿಮಿಲರ್ ಟು ಕೋಮಾ ತರ ಬಿದ್ದಿರ್ತೀವಿ. ಏನು ಜೀವ, ಅಷ್ಟು ಸ್ವಪ್ರಕಾಶವಾದ ಜೀವ ಅದು, ಏನು ಲೈಕ್ ಜಡವತ್ ಬಿದ್ದಿರತ್ತ, ಸುಖ ಅನುಭವವೇ ಇಲ್ಲ, ಯಾವುದು ಇಲ್ಲದೆ ಇದ್ದಾಗ ದೇವರು ಸೃಷ್ಟಿ ಮಾಡ್ತಾನೆ. ಎಷ್ಟು ಸೃಷ್ಟಿ, ಬ್ರಹ್ಮಾಂಡ, ಬ್ರಹ್ಮಾಂಡವನ್ನ ಒಂದು ಆವರ ಸಪ್ತಾವರಣದ ಒಳಗೆ ಬ್ರಹ್ಮಾಂಡವನ್ನ ಇಟ್ಟು, ಆ ಬ್ರಹ್ಮಾಂಡದಲ್ಲಿ ಇಷ್ಟು ಲೋಕಗಳು, ಒಂದು ಭೂಮಿ ಎಂದು ತಕೊಂಡ್ರೇನೆ, ಆ ಭೂಮಿಯಲ್ಲಿ ಸಪ್ತ ದ್ವೀಪ, ಸಪ್ತ ಸಾಗರ, ಅಲ್ಲಿ ಪ್ರತಿಯೊಂದು ಒಂದೊಂದು ಪ್ರದೇಶ, ನಾವಿರುವಂತ ಪ್ರದೇಶವೇ, ನಾವಿರುವಂತ ಆ ಬೀದಿ ತಕೊಂಡ್ರೇನೆ, ಅಲ್ಲಿ ಎಷ್ಟು ವೈವಿಧ್ಯ, ಎಷ್ಟು ಸಾಮಗ್ರಿಗಳು, ಎಷ್ಟು 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 ಇರುತ್ತೆ, ಎಷ್ಟು ರಕದ ಜನಗಳು, ಎಲ್ಲವನ್ನು ಎಲ್ಲವೂ ನಮ್ಮ ಸಾಧನೆಗೆ ಅಲ್ಲೆಲ್ಲೆಲ್ಲಿ ಎಲ್ಲ ಪದಾರ್ಥಲ್ಲಿನೂ ತಾನೇ ಇದ್ದು ತಾನೇ ಸೃಜಿಸುವ. ಇಲ್ಲಿ ತಾನೇ ಸೃಜಿಸುವ ಅಂದ್ರೆ ಸೃಷ್ಟಿ ಮಾಡುತ್ತಾನಂದ್ರೆ ಎಲ್ಲ ವಿಧದ ಸೃಷ್ಟಿನೂ, ಸ್ವರೂಪ ಸೃಷ್ಟಿ ಅಂದ್ರೆ ಜಡ ವಸ್ತುಗಳಿಗೆ ಆಯಾ ಆಕಾರ ವಿಶೇಷಗಳನ್ನ ಕೊಡ್ತಾನೆ, ಜೀವಕ್ಕೆ ದೇಹದ ಸಂಬಂಧವನ್ನ ಕೊಡ್ತಾನೆ, ಆ ಧರ್ಮೋತ್ಪತ್ತಿ, ಆ ಒಂದು 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 ಲೋಟ ತಕೊಂಡ್ರೆ ಲೋಟಗೆ ಇರುವಂತ ಆ ಧರ್ಮವನ್ನ ಸೃಷ್ಟಿ ಮಾಡ್ತಾನೆ. ಸೊ ಆ ಧರ್ಮ ಆ ಒಂದು ಸ್ವರೂಪ ಸೃಷ್ಟಿ ಅಂದ್ರೆ ಅದು ಆಕಾರ, ಜಡಕ್ಕೆ ಆಕಾರ, ದೇಹಕ್ಕೆ ಜೀವ ಸಂಬಂಧ, ಅಲ್ಲಿ ಇರುವಂತ ಧರ್ಮಗಳು, ದ ಪ್ರಾಪರ್ಟೀಸ್. ಒಂದು ಫ್ಯಾನ್ ಅಂದ್ರೆ ಫ್ಯಾನ್ ಕೆಲಸ ಅದು ಮಾಡ್ಬೇಕು, ಕುದುರೆ ಅಂದ್ರೆ ಕುದುರೆ ಕೆಲಸ ಅದು ಮಾಡ್ಬೇಕು, ಒಂದೊಂದು ಒಂದೊಂದು ಕೆಲಸ. ನಮ್ಮನ್ನ ಸುತ್ತಿ ಇರೋದು. ಪ್ರತಿಯೊಂದನ್ನ ಇವನು ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡಿದ್ದನ್ನ ರಕ್ಷಣೆ ಮಾಡ್ತಾನೆ. ಸೃಷ್ಟಿ ಮಾಡಿ ನೆಕ್ಸ್ಟ್ ಕ್ಷಣ ಅದು ಮಾಯ ಆಗೋದಿಲ್ಲ, ಅದು ನಾಶ ಆಗೋದಿಲ್ಲ. ಎಷ್ಟು ಕಾಲ ಯಾವ ಯಾವ್ದು ಉಳಿಬೇಕು ಅಷ್ಟು ಮಾಡ್ತಾನೆ. ಸೃಷ್ಟಿ ಮಾಡಿ ಬಿಟ್ಟು ಹೋಗೋದಿಲ್ಲ, ತಾನೇ ಎಲ್ಲದಲ್ಲಿ ಇದ್ದು ತಾನೇ ಸೃಷ್ಟಿ ಮಾಡಿ. ಸೃಷ್ಟಿ ಮಾಡಿದ ಪದಾರ್ಥ ಒಂದು ಹುಳ ಇರಲಿ, ಒಂದು ಜಸ್ಟ್ ಒಂದು ತೃಣ ಇರಲಿ, ಅದನ್ನ ಅವನು ರಕ್ಷಣೆ ಮಾಡುತ್ತಾನೆ. ಸುಜಿಸುವ ಪಾಲಿಸುವ ಅವನು ಪಾಲನೆ ಮಾಡುತ್ತಾನೆ. ಆಮೇಲೆ ಸಂಹಾರ ಅಂತ ಹೇಳಿಲ್ಲ, ನಿರ್ವಾಣ, ಇದು ಒಂದು ಜೀವಕ್ಕೆ ಬರೋದು. ಸಂಹಾರ ಮಾಡ್ತಾನ, ಲಯ ಮಾಡ್ತಾನಂತ ಹಾಗ ಅದು ಹೇಳದೆ ನಿರ್ವಾಣ ಅಂತ ಹೇಳ್ತಾನೆ. ನಿರ್ವಾಣ ಅಂದ್ರೆ ಈ ಕೊನೆಯಲ್ಲಿ ನಮ್ಗೆ ಬೇಕಾದ ಮೋಕ್ಷ ಏನು, ಈ ಜಡ ದೇಹದಿಂದ ಜೀವನ ಅಂದ್ರೆ ನಾವು ಈ ದೇಹವನ್ನ ಬಿಡುವಾಗ ನಮ್ಮ ಜೊತೆ ಜೊತೆಲೆ ಈ ತತ್ವಗಳು ಅಂತ ಇರುತ್ತಲ್ಲ, ಕಣ್ಣಿಗೆ ಕಾಣುವಂತ ಪಂಚಭೂತಗಳೇ ಇಟ್ಕೊಳ್ಳೋಣ, ತುಂಬಾ ಡಿಪ್ ಬೇಕಾಗಿಲ್ಲ. ಐದು ಪಂಚಭೂತಗಳು ನಮ್ಮಲ್ಲಿ ಕಾಣುತ್ತೆ, ಪೃಥ್ವಿ ಅಂಶ, ಹಾರ್ಡ್ ಪೋರ್ಷನ್ ಕಾಣುತ್ತೆ, ಆಮೇಲೆ ನೀರಿನ ಅಂಶ, ಅಲ್ಲಿರುವಂತ ರಕ್ತ ಮತ್ತು ಆಲ್ ಬಾಡಿ ಫ್ಲೂಯಿಡ್ಸ್ ನಮ್ಗೆ ಕಾಣುತ್ತೆ, ಆಮೇಲೆ ತೇಜೋ ಅಂಶ, ಅದು ಹೀಟ್ ಇರುತ್ತೆ ನಮ್ಮ ದೇಹದಲ್ಲಿ, ಆ ಹೀಟು, ವಾಯು, ವಾಯು ಸಂಚಾರ ಇರಲೇಬೇಕು, ಗಾಳಿ ಇರಲೇಬೇಕು, ಅದು ಎಲ್ಲವೂ ಇರ್ಲಕ್ಕೆ ಸ್ಪೇಸ್. ಈ ಪಂಚಭೂತ ನಮ್ಗೆ ಆ ಪಂಚಭೂತವನ್ನ ತಕೊಂಡ್ರೆ ಆ ಈ ದೇಹಕ್ಕೆ ಏನಾಗುತ್ತೆ, ಸೂಕ್ಷ್ಮ ಅಂಡ್ ಸ್ಥೂಲ ಅಂತ ಇರುತ್ತೆ. ಅತೀ ಸೂಕ್ಷ್ಮವಾದ ಪಂಚಭೂತಗಳು ಅದೇ ಸ್ಥೂಲ. ಸ್ಥೂಲ ಅಂದ್ರೆ ವೆರಿ ಗ್ರಾಸ್, ವಾಟ್ ಯು ಸಿ. ಆ ದೇಹವನ್ನ ಇಲ್ಲೇ ಬಿಟ್ರೂ ಸೂಕ್ಷ್ಮ ಪಂಚಭೂತ, ಪಂಚಭೂತ ಇದ್ರ ಪಂಚಜ್ಞಾನ ಅಂದ್ರೆ ಪಂಚಕರ್ಮಿ ಅಂದ್ರೆ ಪಂಚ ತನ್ಮಾತ್ರೆಗಳು, ಇದು ಎಲ್ಲವೂ ಅಜ್ಜತೆಯಲ್ಲಿ ಇರುತ್ತೆ, ಎಲ್ಲ ಸೂಕ್ಷ್ಮ ಅಂಶದಲ್ಲಿ ಹೋಗುತ್ತೆ. ಸೊ ಪೂರ್ತಿ ಜೀವನ ಸುತ್ತಿ ಆ ಸೂಕ್ಷ್ಮ ರೂಪದಲ್ಲಿ ಎಲ್ಲವೂ ಅಲ್ಲಿ ಇರುತ್ತೆ. ಸ್ಥೂಲ ಭಾಗದ ಗ್ರಾಸ್ ಪೋರ್ಷನ್ ಇಸ್ ಲೆಫ್ಟ್ ಹಿಯರ್. ಬಟ್ ಮೋಕ್ಷ ಎಂಬುದು ಹಾಗಿಲ್ಲ, ಕಂಪ್ಲೀಟ್ಲಿ ಈ ಪ್ರಕೃತಿಯ ಸಂಬಂಧವೇ ಇಲ್ಲದೆ ಅದು ಹೋಗೋದು. ಅದಕ್ಕೆ ನಿರ್ಬಾಣ, ಬಾಣ ಅಂದ್ರೆ ಶರೀರ, ಬಾಣ ವಾಣ ಎಲ್ಲ ನಿರ್ವಾಣ ನಿರ್ಬಾಣ ಅಂತ, ಬಾಣಂ ಶರೀರಂ ಅಂತ ಆಚಾರ್ಯ ಗೀತೆಯಲ್ಲಿ ಹೇಳಿದ್ದಾರೆ. ನಿರ್ಬಾಣ ಅಂದ್ರೆ ಈ ಶರೀರ, ಶರೀರ ಅಂದ್ರೆ ಏನು, ಈ ಒಂದು ಜಡ ಶರೀರ ಇಲ್ಲದೆ ಮಾಡುವುದು, ಅದೇ ಆ ಸ್ವರೂಪ ತಾನಗೆ ತಾನೆ, ನಾವು ನಾವಾಗಿರುವಂತ ಸ್ಥಿತಿ ನಿರ್ವಾಣ. ಮೊದಲಾದ ಅಖಿಲ ಲೋಕ, ಅಖಿಲ ಲೋಕ ಸ್ಥಾನ ಅಂದ್ರೆ ನಮ್ಗೆ ಲಿಬರೇಟ್ ಮಾಡಿದ ಮೇಲೆ ಎಲ್ಲಿ ಇರ್ತಾನೆ ಅಂದ್ರೆ ಅಖಿಲ ಲೋಕ ಸ್ಥಾನ ತಿರುಗಾನು ಆ ಪರ್ಮನೆಂಟ್ ಮನೆ, ದೇವರದೇ ಮನೆ. ಅದು ನೆಕ್ಸ್ಟ್ ಪದ್ಯದಲ್ಲೇನು ಬರ್ತದೆ, ದೇವರದೇ ಆದಂತ ನಾಶರಹಿತವಾದಂತ ದುಃಖರಹಿತವಾದಂತ ಆ ಮನೆಯಲ್ಲಿ ಸುಖ ಪೂರ್ಣ ಸುಖ ಜ್ಞಾನದಿಂದ ಬರುವಂತ ಸುಖ ಇರುವಂತ ಮನೆಯಲ್ಲಿ ಮತ್ತವರನ್ನ ಇಟ್ಟು ತಿರುಗಾ ಆ ತರ ಒಂದು ಪರ್ಮನೆಂಟ್ ಹೌಸ್ಲಿ ನಮ್ಗೆ ನಮ್ಮ ಬೇಕಾದವರು ನಮ್ ತರ ಇರೋರು ಈ ಸಜ್ಜನರ ಜೊತೆಯಲ್ಲಿ ಇಟ್ಟು ಅಲ್ಲಿ ಆನಂದವನ್ನ ಉಣಿಸ್ತಾನೆ. ಆನಂದ ಕೊಡೋದಿಲ್ಲ, ಆನಂದ ಬಡಿಸುವನು ಅಂದ್ರೆ ಆನಂದವನ್ನ ಒಳಗೆ ಇರುವಂತ ಆನಂದವನ್ನೇ ನಮ್ಗೆ ಉಣಿಸ್ತಾ ಇದ್ದಾನೆ. ಅಷ್ಟು ಕರುಣಾಳು ಅಂತ ಭಗವಂತನನ್ನ ಕರುಣೆಯನ್ನ ಹೇಳ್ತಾ ಇದ್ದಾರೆ. ದೇವರು ಎಷ್ಟು ಮಾಡ್ತಾನ ಭಕ್ತರಿಗೆ ಅಂತ ಹೇಳ್ತಾ ಇದ್ದಾರೆ. ಅಂಬೊಲ್ಲಿ ಇಲ್ಲಿ ಕೃಷ್ಣಾರ್ಪಣಮಸ್ತು.